ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು, ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ರೇಫ್ರೆನ್ಸ್ ಪುಟ 3337, ಪುಟದ ಸಂಖ್ಯೆ 180 ಮತ್ತು 181. ನಿರ್ಲಯತ್ವ ಅಥವಾ ದೈವಿಕ ಸ್ವಭಾವವು ಕೇವಲ ಆಯಲ್ಪಟ್ಟವರಿಗೆ ಮಾತ್ರ. ಆತನು ನಿರ್ಲಯತ್ವವನ್ನು ಸಹ ಬೆಳಕಿಗೆ ತಂದನು. ಲೋಕದವರಿಗೆ ನಿತ್ಯ ಜೀವಕ್ಕೂ ಮಿಗಿಲಾಗಿ ತನ್ನ ಹೆಜ್ಜೆಯನ್ನು ಹಿಂಬಾಲಿಸುವ ಒಂದು ವಿಶೇಷ ಗುಂಪು ತನ್ನೊಡನೆ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಪಾಲನ್ನು ಹೊಂದುವಂತಾಗಲು ಒಂದು ಮಾರ್ಗವನ್ನು ತೆರೆದಿದ್ದನು. ಲೋಕದಲ್ಲಿನ ಸಾಧಾರಣ ಜನರು ಇದನ್ನು ಗ್ರಹಿಸಿಕೊಳ್ಳುವುದಾಗಲಿ, ಇಲ್ಲವೇ ಮನವರಿಕೆ ಮಾಡಿಕೊಳ್ಳುವುದಾಗಲಿ ನಿರೀಕ್ಷಿಸಲಾಗಿರಲಿಲ್ಲ. ಬದಲಾಗಿ ತನ್ನನ್ನು ಪ್ರೀತಿಸುವವರಿಗಾಗಿ, ಅಂದರೆ ಪವಿತ್ರಾತ್ಮನಿಂದ ಹುಟ್ಟಿದವರಾಗಿ ಆತನೊಡನೆ ಆ ರಾಜ್ಯದಲ್ಲಿ ಸಹಭಾಗ್ಯರಾಗಲು ಬಾಧ್ಯರಾಗಲು ಕರೆಯಲ್ಪಟ್ಟವರು ತಾವು ಕರೆದದ್ದನ್ನು ಮತ್ತು ಆದುಕೊಂಡದನ್ನು ದೃಢಪಡಿಸಿಕೊಂಡು ನೂತನ ಸೃಷ್ಟಿಗಳಿಗಳಾಗಿ ದೇವರು ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಸಾಧಾರಣ ಜನರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮ್ಮ ಕರ್ತನ ಸೇವೆ ಮತ್ತು ಉಪದೇಶಗಳನ್ನು ಈ ಮೂರು ದೃಷ್ಟಿಯಿಂದ ನೋಡಿದಾಗಲೇ ಇದು ಸರಿಯಾಗಿ ಗ್ರಹಿಸಲ್ಪಟ್ಟು ಮನವರಿಕೆಯಾಗಿರುವುದು. ತನ್ನ ಜೀವವನ್ನು ತಾನು ತೀರಿತು ಎಂದು ಕೂಗಿ ಹೇಳುವವರೆಗೂ ಅನುದಿನವೂ ಅರ್ಪಿಸುತ್ತಿದ್ದ ಆತನ ಯಜ್ಞಾರ್ಪಣೆಯು ಆದಾಮನ ಮತ್ತು ಆತನ ಕುಲದವರ ವಿಮೋಚನಾರ್ಥವಾಗಿರುವ ಬೆಲೆ ಎನ್ನುವುದು. ಆತನು ಸಾಧಾರಣವಾದ ಉಪದೇಶವು, ಅಂದರೆ ವಿಮೋಚನಾ ಕಾರ್ಯದ ಪರಿಣಾಮವಾಗಿ ಲೋಕದವರನ್ನು ದೇವರೊಡನೆ ಆಗುವ ಮರುಸಂಧಾನದ ವಿಷಯವಾಗಿ ಲೋಕದ ಪಾಪಗಳನ್ನು ಸಂಪೂರ್ಣವಾಗಿ ಕ್ಷಮಿಸಲ್ಪಡುವುದನ್ನು ಆ ರಾಜ್ಯದ ಮೂಲಕವಾಗಿ ಆಗ ಲೋಕದವರಿಗೆ ಉಂಟಾಗುವ ಆ ಮಹಾಪರೀಕ್ಷೆ ಅಥವಾ ನ್ಯಾಯ ವಿಚಾರಣೆ, ಇಲ್ಲವೇ ದೊರೆಯಲಿರುವ ಸದವಕಾಶಗಳು, ಇವುಗಳು ಒಂದು ಕ್ಲುಪ್ತ ಕಾಲದಲ್ಲಿ ಲೋಕದವರಿಗೆಲ್ಲ ಅನ್ವಯವಾಗುವುದು. ಇದನ್ನು ವಿಮೋಚಕನು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿ ತಮ್ಮೊಳಗೂ ಹೊರಗೂ ಇರುವ ಈ ಪ್ರತಿಕೂಲವಾದ ಸ್ಥಿತಿಗತಿಯಿಂದ ಮಾನವ ಕುಲವನ್ನು ಬಿಡುಗಡೆ ಮಾಡಿ ಅವರನ್ನು ತಮ್ಮ ಸೃಷ್ಟಿಕರ್ತನೊಡನೆ ಹೊಂದಾಣಿಕೆಗೆ ತರುವ ಸಲುವಾಗಿ ಆ ರಾಜ್ಯವನ್ನು ಸ್ಥಾಪಿಸುವನು. ತನಗೆ ವಿಶೇಷ ಶಿಷ್ಯರಾಗುವುದಕ್ಕಾಗಿ ನೀಡಿರುವ ಕರೆಯು, ಅಂದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಆತನು ಹೊಂದಲಿದ್ದ ದೀಕ್ಷಾಸ್ನಾನವನ್ನು ಅವರು ಹೊಂದಿದವರಾಗಿ ಮತ್ತು ಹೀಗೆ ದೇವರ ಕೃಪೆಯಿಂದ ಈ ಏರ್ಪಾಟಿನ ಮೂಲಕವಾಗಿ ಪರಲೋಕ ರಾಜ್ಯದಲ್ಲಿ ಪಾಲನ್ನು ಹೊಂದಲು ಯೋಗ್ಯರನ್ನಾಗಿ ಮಾಡಿ ಅವರನ್ನು ಸಿದ್ಧಗೊಳಿಸುವ ಸಲುವಾಗಿರುವುದು. ಅವರು ಈ ಮೂಲಕವಾಗಿ ಕ್ರಿಸ್ತನೊಡನೆ ಆತನ ಸಿಂಹಾಸನದಲ್ಲಿ ಕುಳಿತು ಭೂಲೋಕದ ಎಲ್ಲ ಕುಲದವರಿಗೂ 1000 ವರ್ಷದ ಆಳ್ವಿಕೆಯ ಕಾಲದ ಅದ್ಭುತವಾದ ಆಶೀರ್ವಾದಗಳನ್ನು ನೀಡುವುದರಲ್ಲಿ ಆತನೊಡನೆ ಪಾಲುಗಾರರಾಗುವರು. ನಾವು ಈ ಆಲೋಚನೆಯುಳ್ಳವರಾಗಿಯೇ ನಮ್ಮ ಮುಂದಿರುವ ಈ ಪಾಠವನ್ನು ಅನುಸರಿಸಿ ಹೋಗುವೆವು. ಯೇಸು ಮತ್ತು ಆತನ ಶಿಷ್ಯರು 5000 ಜನರಿಗೆ ಊಟವನ್ನು ನೀಡಿದ ಮತ್ತು ಗಲಲಾಯ ಸಮುದ್ರದಲ್ಲಿ ಬಿರುಗಾಳಿಯಿಂದ ಕೂಡಿದ ರಾತ್ರಿಯನ್ನು ಕಳೆದ ನಂತರ ಕಪೆರ್ನೋಮಿನಲ್ಲಿ ಕೆಲವು ಸಮಯ ಕಳೆದಿದ್ದರು. ಅಲ್ಲಿ ಕರ್ತನು ತನ್ನನ್ನು ಕೇಳುವವರು ತಮಗೆ ಕೊಟ್ಟಿದ್ದ ರೊಟ್ಟಿ ಮತ್ತು ಮೀನುಗಳ ವಿಷಯವಾಗಿ ಅಲ್ಪವಾಗಿ ಆಲೋಚಿಸುವವರಾಗಿರಲು, ಅವರು ಉನ್ನತವಾದ ಸಂಗತಿಗಳನ್ನು ಗ್ರಹಿಸುವವರಾಗಬೇಕೆಂದು ಅವರಿಗೆ ಸವಿವರವಾಗಿ ಉಪದೇಶಿಸಿದ್ದನು. ಅವರು ತನ್ನನ್ನು ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿಯೆಂದು ಗುರುತಿಸಿಕೊಂಡು ತನ್ನ ಮಾತುಗಳ ಮೂಲಕ ಪೋಷಿತರಾಗಿ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾಗಿತ್ತು. ಹೀಗಿದ್ದರೂ ಈ ನಿತ್ಯ ಜೀವವನ್ನು ಎಲ್ಲರಿಗೂ ಸಾಧಾರಣವಾಗಿ ಒದಗಿಸಿಕೊಡುವ ಸಮಯವು ಆಗ ಇನ್ನೂ ಬಂದಿರಲಿಲ್ಲ. ಆದುದರಿಂದ ಆತನು ನಿರ್ದಿಷ್ಟವಾದ ರೀತಿಯಲ್ಲಿ ನೀತಿಗಾಗಿ ಹಸಿದು ಬಾಯಾರಿದವರನ್ನು ವಿಶೇಷವಾಗಿ ಹುಡುಕುತ್ತಿದ್ದನು. ಅಪೋಸ್ತಲರು ಈ ಗುಂಪಿಗೆ ಸೇರಿದವರಾಗಿದ್ದರು. ಪಂಚಾಶತಮ ದಿನದಂದು ಪ್ರಾರಂಭವಾಗಲಿದ್ದ ನೂತನ ವ್ಯವಸ್ಥೆಯಲ್ಲಿ ತಾನು ಇವರ ಮೂಲಕವಾಗಿ ನಿರ್ವಹಿಸುವ ಈ ಮುಂದಿನ ಕಾರ್ಯಕ್ಕಾಗಿ ಅವರನ್ನು ಆಗ ಸಿದ್ಧಗೊಳಿಸುತ್ತಿದ್ದನು.